నామగ్రహణాదేవ నిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానవిహార్ణసే ఉత్తుంగవాక్తరంగాయ మధ్వదుగ్ధబ్ధయే నమః. గురుమఖిలగుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం భయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియగురూన్ వందే మందోహం ధీ విశుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంతేవ శపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. జలజ్యేష్ఠనిభాకారం జగదీశపదాశ్రయం జగదీతల విఖ్యాతం జగన్నాథగురుం భజే శ్రీగురుభ్యో నమః. హరిః ఓం. నిన్నెవరిగూ హరికథామృత సారద మంగళాచరణ సంధ్య ఎరడనయ పద్యవన్న చూరు నోడిదురు. ಅದರಲ್ಲಿ ಲಕ್ಷ್ಮೀದೇವಿಯ ಬಗ್ಗೆ ಹೇಳುವಂಥದ್ದು. ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನರಿ, ಭಾರತ ನಿಗಮತತಿಗಳತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾಣಿ ಮಹಾಲಕುಮಿ ಸಂತೈಸಲಿ ಅನುದಿನವು. ಇದರಲ್ಲಿ ಜಗದುದರಣ ಎಂಬುದಕ್ಕೆ ಅನಂತಾನಂತ ಕೋಟಿ ಬ್ರಹ್ಮಾಂಡೋದರಸ್ಯ ಹರೇಹೇ, ಅನಂತಾನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಉದರದಲ್ಲಿ ಧಾರಣೆ ಮಾಡಿದ್ದಾನೆ ಭಗವಂತ. ತಬೋದರೇ ವಿಶ್ವಮಿದಂ ಭಾತಿ ನೂನಂ ಸದಾ ಹರೇ, ನಿನ್ನ ಉದರದಲ್ಲಿ ಎಲ್ಲಾ ಜಗತ್ತು ತೋರ್ತಾ ಇದೆ ಹರಿಯೇ ಸ್ವಾಮಿ ಅಂತ ಹೇಳತಕ್ಕಂತಹ ಪ್ರಮಾಣಗಳು ಅದೆಲ್ಲ ಹೇಳ್ತಾ ಇದೆ. ಆ ರೀತಿಯಲ್ಲಿ ಇಡೀ ಜಗತ್ತನ್ನ, ಜಡ ಚೇತನಾತ್ಮಕವಾದಂಥ ಇಡೀ ಜಗತ್ತನ್ನ ಉದರದಲ್ಲಿ ಧಾರಣೆ ಮಾಡಿದ ಭಗವಂತನ ವಿಶೇಷವಾಗಿರತಕ್ಕಂಥ ಅತಿ ವಿಮಲ ಗುಣ ರೂಪಗಳು. ವಿಮಲ, ಮಲ ಅಂದ್ರೆ ಯಾವುದು ಅಂದರೆ ದುಃಖದಿಂದ ಬೆರಕೆ ಆಗಿರುವುದೇ ಮಲ. ಆದ ಮೇಲೆ ಛೇದ ಭೇದಾದಿಗಳಿರುವುದು ಮಲ ಅಂದ್ರೆ ಕಲ್ಮಶ. ಆ ಕಲ್ಮಶ ಇಲ್ಲದೇ ಇರುವಂತಹ ದೇವರ ಗುಣ, ದೇವರ ರೂಪಗಳನ್ನು. ಹಾಗಾದರೆ ಲಕ್ಷ್ಮೀದೇವಿ ಗುಣಗಳು ಕೂಡ ದುಃಖ ಮಿಶ್ರ ಇಲ್ಲದ ಗುಣಗಳು. ಲಕ್ಷ್ಮೀದೇವಿಯ ರೂಪಗಳು ಕೂಡ ಛೇದ ಭೇದಾದಿಗಳಿಲ್ಲದ ರೂಪಗಳೇ. ಅಂಥ ಕಾಲಕ್ಕೆ ದೇವರಿಗೂ ಆಕೆಗೂ ವ್ಯತ್ಯಾಸ ಏನು ಬಂತು? ಆಕೆದೂ ವಿಮಲ ಗುಣರೂಪವೇ, ದೇವರದ್ದೂ ವಿಮಲ ಗುಣರೂಪಗಳೇ. ಸಾಮ್ಯವಂತಲ್ಲ ಅಂದರೆ ದೇವರದ್ದು ಅತಿ ವಿಮಲ ಗುಣರೂಪಗಳನ್ನು ಅಂದರೆ ಅತಿಶಯದಿಂದ ವಿಮಲ ಗುಣರೂಪಗಳು. ಏನ ಅತಿಶಯ ಅಂದರೆ ಭಗವಂತ ಸ್ವತಂತ್ರ. ಸ್ವಾತಂತ್ರ್ಯದಿಂದ ಆತನಿಗೆ ಮಲರಾಹಿತ್ಯ ಅಂದರೆ ಯಾವ ದೋಷ ಇಲ್ಲ. ಆದರೆ ಲಕ್ಷ್ಮೀದೇವಿಗೆ ಭಗವಂತನ ಅಧೀನವಾಗಿರತಕ್ಕಂಥ ವಿಮಲತ್ವ ಬಂದಿದೆ. ಆದ್ದರಿಂದ ಪರಾಧೀನವಾಗಿರತಕ್ಕಂಥ ಭಗವಂತನ ಅಧೀನವಾಗಿರತಕ್ಕಂಥ ವಿಮಲತ್ವ ಆಕೆಗಿದೆ. ದೇವರಿಗೆ ಮಾತ್ರ ಸ್ವತಂತ್ರವಾದ ವಿಮಲತ್ವ ಇದೆ. ಅದಕ್ಕೆ ದೇವರದ್ದು ಅತಿ ವಿಮಲ ಅಂತ ಕರೆದು. ಸರಿ, ಇಂಥ ಭಗವಂತನ ಗುಣ ರೂಪಗಳನ್ನು ಆಲೋಚನದಿ ಎಂದು, ಇಂಥ ದೇವರ ಗುಣಗಳನ್ನು ಮತ್ತು ಭಗವದ್ ರೂಪಗಳನ್ನ, ಅನಂತ ಅನಂತ ಭಗವದ್ ರೂಪಗಳನ್ನ, ನಾರಾಯಣಾದಿ 100 ರೂಪಗಳು, ವಿಶ್ವಾದಿ 1000 ರೂಪಗಳು, ಅಜಿತಾದಿ ಅನಂತ ರೂಪಗಳು, ಅಲ್ಲಲ್ಲಿ ಪ್ರತಿಯೊಂದು ರೂಪದ ಪಕ್ಕದಲ್ಲೂ ತಾನು ಆತನ ಭಾರ್ಯಾ ರೂಪದಿಂದ ಅವತಾರ ಮಾಡಿದರೂ ಕೂಡ ಆ ಒಂದೊಂದು ರೂಪದಲ್ಲಿರುವ, ಆ ಒಂದು ನಖದಲ್ಲಿರುವ ಅನಂತ ಗುಣಗಳನ್ನು ಎಣಿಸಲಾರದೆ ಕೈ ಚೆಲ್ಲಿ ಭಗವಂತನಿಗೆ ಆನಂದೋದ್ರೇಕದಿಂದ, ರೋಮಾಂಚನದಿಂದ ಸ್ತೋತ್ರ ಮಾಡುತ್ತಾ, ಸ್ವಾಮಿ ನಿನ್ನ ಗುಣಗಳನ್ನು ಎಣಿಸುವ ಕೆಲಸವೊಂದೇ ಸಾಕಯ್ಯ ಅಂತ ಕೂತು ಬಿಟ್ಲಂತೆ. ಅದೇನು ಆನಂದ ಸಿಗುತ್ತೋ ದೇವರ ಗುಣಗಳನ್ನು ಎಣಿಸುವುದರಲ್ಲಿ. ನಿನ್ನೆ ಸ್ವಲ್ಪ ನೋಡಿದವು ದೇವರು ಗುಣಪೂರ್ಣ ಅಂದ್ರೆ ಏನು, ದೋಷ ದೂರ ಅಂದ್ರೆ ಏನು. ದೇವರನ್ನ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ನಮ್ಮ ತಕ್ಕಂಥ ಪ್ರಾಕೃತ ಗುಣಗಳು ಹೇಗೆ ಪ್ರಕಟ ಆಗುತ್ತೆ. ದೇವರನ್ನ ದೋಷ ದೂರ ಅಂದರೆ ನಮ್ಮಲ್ಲಿ ಪ್ರಾಕೃತ ದೋಷಗಳು ಏನೇನು ಪ್ರಕಟ ಆಗಿರುತ್ತೆ, ಅದು ಹೋಗುವ ರೀತಿ ಹೇಗೆ, ಬಿಂಬ ಪ್ರತಿಬಿಂಬ ಭಾವ ಹೇಗೆ, ಭಗವಂತ ಹೇಗೆ ಮಾಡುತ್ತಾನೆ, ಅವನ ರೂಪಗಳ ಪ್ರಕಟ ಮಾಡಿದಾಗ ನಮ್ಮಲ್ಲಿ ಗುಣಗಳು ಹೇಗೆ ಪ್ರಕಟ ಆಗುತ್ತೆ, ಅವನು ತನ್ನದೇ ಆದ ಈ ದೋಷಗಳ ಹೆಸರಿರುವ ತನ್ನ ರೂಪಗಳನ್ನು ಹಿಂತೆಗೆದುಕೊಂಡಾಗ ಬಿಂಬ ನಮ್ಮೊಳಗೆ ಪ್ರತಿಬಿಂಬರಾದ ನಮ್ಮಲ್ಲಿ ದೋಷಗಳು ಹೇಗೆ ಹಿಂದಕ್ಕೆ ಹೋಗುತ್ತೆ, ಇದೆಲ್ಲ ವಿಷಯಗಳನ್ನು ನಿನ್ನೆ ಕುಲಂಕಷವಾಗಿ ನೋಡಿದವು. ಆ ವಿಷಯದಲ್ಲಿ ಯಾರಿಗಾದರೂ ಸಂಶಯಗಳಿದ್ದರೆ ಅವರು ಸಮಯ ಮುಗಿದ ಮೇಲೆ ಪ್ರಶ್ನೆಗಳು ಮಾಡಬಹುದು, ಮೇಲ್ ಮೂಲಕ ಪ್ರಶ್ನೆ ಮಾಡಿದರೆ ಅದಕ್ಕೆಲ್ಲ ಉತ್ತರ ಕೊಡುವುದಾಗುತ್ತೆ. ಸರಿ, ನಂತರ ಇಂಥ ಭಗವಂತನ ವಿಮಲವಾದ ಗುಣ ರೂಪಗಳನ್ನು ಅದರಲ್ಲಿ ಬಗೆ ಬಗೆಯ ನೂತನವ ಕಾಣುತ್ತ, ನಾನಾ ರೀತಿಯಾದ ಹೊಸತನ ಯಾವಾಗ್ಲೂ ನೋಡುತ್ತಾ ಇದ್ದಾಳಂತೆ. ಅದಕ್ಕೆ ನರಸಿಂಹ ರೂಪ ಬಂದಾಗ ಆ ನೃಸಿಂಹ ರೂಪವನ್ನು ನೋಡಿ ಬ್ರಹ್ಮದೇವರು ಅಮ್ಮ ನೀನು ಹೋಗಿ ಇದು ಭಗವಂತನ ಶಾಂತ ಮಾಡಬೇಕು ಅಂದರೆ ಆಗೊಂದು ಶಬ್ದ ಪ್ರಯೋಗ ಮಾಡುತ್ತಾರೆ, ಅದೃಷ್ಟಾಶ್ರುತ ರೂಪತ್ವ ಅಂತ. ಈ ರೂಪ ನಾನು ಎಂದೂ ನೋಡಲಿಲ್ಲ, ಇದರ ಕುರಿತು ವಿಶೇಷವಾಗಿ ಕೇಳಲಿಲ್ಲಯ್ಯ, ಇಂಥ ಹೊಸ ರೂಪ ಅಂದರೆ ದೇವರು ಹೊಸ ಅಂತಲ್ಲ. ಅದಕ್ಕೆ ಆಚಾರ್ಯರು ಶಂಕಿತ ಅಂದರೆ ಇವ ಅಂತ ಅಲ್ಲಿ ಸರಿ ಮಾಡುತ್ತಾರೆ. ಅಂದರೆ ಆ ದೇವರು ಹೊಸದಾಗಿ ಕಂಡರೆ ಹತ್ತಿರ ಹೋಗ್ಲಿಕ್ಕೆ ಶಂಕೆ ಪಟ್ಟಂತೆ ಮಾಡಿದ್ಲು ಅಂದ್ರು. ಆದರೆ ಅದು ಲೋಕ ನಟನೆ ಅಷ್ಟೇ ಹೊರತು ಆಕೆಗೆ ಶಂಕೆ ಇಲ್ಲ. ಆದರೆ ಇಷ್ಟು ಮಾತ್ರ ಸತ್ಯವಾದ ವಿಚಾರ, ಆಕೆಗೂ ದೇವರಲ್ಲಿ ಹೊಸತನ ಯಾವಾಗ್ಲೂ ಸಿದ್ಧ. ಆ ಭಗವಂತ ಆಕೆಗೆ ಯಾವಾಗ್ಲೂ ಹೊಸನೆ. ಎಷ್ಟು ನರಸಿಂಹ ರೂಪಗಳು ನೋಡಿದ್ರು ಆ ನರಸಿಂಹ ಇವಾಗ ನೋಡಿದ ನರಸಿಂಹ ರೂಪ ಅಂದ್ರೆ ಮತ್ತು ಹೊಸದೆ. ಆ ರೀತಿ ಬಗೆ ಬಗೆಯ ನೂತನವ ಕಾಣುತ್ತ ಅಂದ್ರು, ಆ ಬಗೆ ಬಗೆಯ ನೂತನವನ್ನ ಕಾಣುವ ಹಾದಿಯಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ನಿಗಮತತಿಗಳಿವೆ. ನಿಗಮತತಿಗಳು ಅಂದರೆ ನಿಗಮಗಳು ಅಂದರೆ ಭಗವಂತನನ್ನ ನಿಶೇಷವಾಗಿ ಚೆನ್ನಾಗಿ ಅಂದರೆ ತಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ಪೂರ್ಣವಾಗಿ ಗಮಯತಿ. ಆದ್ದರಿಂದ ದೇವರನ್ನ ತಿಳಿಸಿಕೊಡುತ್ತಾದ್ರಿಂದ ಅದರ ನಿಗಮ ಅಂತ ಕರೆದರು. ಅಂತ ದೇವರನ್ನ ತಿಳಿಸಿಕೊಡುವ ವೇದಗಳ ತತಿ ಅಂದರೆ ಗುಂಪು, ಅಂಥ ಗುಂಪಿಗೆ ಅಭಿಮಾನಿ ಆಕೆ. ಅವುಗಳನ್ನ ಮೀರಿ ಇನ್ನ ವೇದಾದಪಿ ಪರಂಚಕ್ರೇ ಅಂತ ಹೇಳ್ತಾರೆ. ವೇದವ್ಯಾಸರು ಭಾರತವನ್ನು ನಿರ್ಮಾಣ ಮಾಡಿದರೂ ವೇದಕ್ಕಿಂತ ಮಿಗಿಲಾದದು ಅಂತ ಹೇಳ್ತಾರೆ. ಹಾಗಾದರೆ ವೇದದಲ್ಲೂ ಹೇಳದ ಗುಣಗಳನ್ನ ಭಾರತದಲ್ಲಿ ವೇದವ್ಯಾಸರು ಸ್ವಯಂ ತಮ್ಮ ಬಗ್ಗೆ ತಾವು ಹೇಳಿದ್ದಾರೆ. ಅದು ಎಷ್ಟು ಎಟಕ ಬೇಕೋ ಅಷ್ಟೇ ಹೇಳಿದ್ದಾರೆ. ಅವುಗಳನ್ನೂ ಕೂಡ ಮೀರಿದಳು ಲಕ್ಷ್ಮೀದೇವಿ. ಅದಕ್ಕೆ ಈಕೆಯನ್ನ ವೇದಪೀಠ ಅಂತ ಸಂಬೋಧನೆ ಮಾಡಿದರು. ವೇದಪೀಠ ಅಂದರೆ ವೇದಗಳು ಭಾರತಾದಿಗಳು ಕೂಡ ಆಕೆಗೆ ಪೀಠಸ್ಥಾನದಲ್ಲಿ ಬಂತು. ಅಂದರೆ ಅವುಗಳನ್ನು ಮೀರಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡುವ ತಾಕತ್ತು ಈಕೆಗಿದೆ. ಅಂಥ ಭಗವಂತನ ಗುಣಚಿಂತನೆಯಲ್ಲಿ ಆನಂದ ಇದೆ ಆಕೆಗೆ. ಅಂಥ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ಮಿಗೆಹರುಷದಿಂ ಪೊಗಳಿ ಹಿಕ್ಕುವ ಹೇಳ್ತಾರೆ. ನಾದಪನೇ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು, ಮಹಾರಾಜ ಭಿಕ್ಷುಕಣ ಔತಣವ ಸ್ವೀಕರಿಸಿದಂತೆ. ರಾಜ ತಾನು ಮನೆಯಲ್ಲಿ ಚೆನ್ನಾಗಿ ಊಟ ಮಾಡಿರ್ತಾನೆ. ಹೊರಗೆ ಬರುವಾಗ ಭಿಕ್ಷುಕ ಕಾಣಿಸಿದ. ರಾಜನ ಮನೆಯಲ್ಲಿ ರಾಜ ಉಂಡು ಉಳಿದಂತ ಏನು ಪದಾರ್ಥಗಳಿತ್ತು ಅದೇ ಹಾಕಿದ್ರು ಅವನ ಭಿಕ್ಷ, ಅದನ್ನೇ ಮನೆಯಲ್ಲಿ ಇಟ್ಕೊಂಡಿದ್ದ. ರಾಜ ಹೊರಗೆ ಬಂದ ಮೇಲೆ ಪ್ರಾರ್ಥನೆ ಮಾಡಿದ, ದಯವಿಟ್ಟು ನನ್ನ ಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಲಿಕ್ಕೆ ಏನಿದೆ, ತಾನು ಕೊಟ್ಟದ್ದೇ ಅಲ್ಲ, ಮೊದಲು ಭೋಜನ ಆಗಿದೆ, ಹಸಿವೆ ಇಲ್ಲ, ಏನು ಬೇಕಾಗಿಲ್ಲ. ಭೋಜನಕ್ಕೆ ಮೊದಲು ಬೇಕಾದ್ರೆ ಪದಾರ್ಥದ ಮೇಲೆ ಚೂರು ಆಸೆ ಇರಬಹುದು, ಭೋಜನ ಮುಗಿದ ಮೇಲೆ ಆಸೆಯೇ ಇರಲ್ಲ, ಸಾಕು ಅನಿಸ್ಬಿಟ್ಟಿರುತ್ತೆ. ಆದರೂ ರಾಜ ಕರುಣೆಯಿಂದ ಆ ಭಿಕ್ಷುಕನ ಮನೋಭಾವ ಗಮನಿಸಿ ಅದಕ್ಕಾಗಿ ಹೋಗಿ ಪದಾರ್ಥ ತಿನ್ನದಿದ್ರು ಸ್ಪರ್ಶ ಮಾಡಿ ಆಯ್ತಪ್ಪ ನಾನು ಬಂದೆ ಅಂತ ಅನ್ನಿಸಿ ಬಂದು ಬಿಡ್ತಾನಲ್ಲ, ಆ ತರ ಭಗವಂತ ನನ್ನನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಿದ ಅಂತ ಲಕ್ಷ್ಮೀದೇವಿಯ ಉದ್ಗಾರ. ಈ ರೀತಿ ಇಂಥ ಮಹಾನುಭಾವನಿಗೆ ನಾನು ಹೆಂಡತಿ ಆದನಲ್ಲ ಅಂತ ಮೀಗೆ ಹರುಷದಿಂದ ಆನಂದದಿಂದ ದೇವರನ್ನ ಹೊಗಳಿ ಹೊಗಳಿ ಇಂಥ ಹೊಗಳುವ ಭಾಗ್ಯ ನನಗೆ ಬಂತಲ್ಲ ಅಂತ ಹಿಗ್ಗತಾಳಂತೆ. ಅಂಥ ಮಹಾಲಕುಮಿ ಸಂತೈಸಲಿ ಅನುದೀನವು ಅಂದ್ರು. ಇಲ್ಲಿ ಬರುತ್ತೆ, ಹೇಳ್ತಾರೆ ಆಕೆ ನಮ್ಮನ್ನ ಸಂತೈಸಲಿ ಅಂದ್ರೆ ಯಾವ ರೀತಿಯಲ್ಲಿ ಸಂತೈಸಲಿ ಅಂದರೆ, ಹೇಳ್ತಾರೆ ನಮಗೆ ಸಂತೋಷ ಬರಬೇಕಾದರೆ ಮೊದಲು ದುಃಖ ಹೋಗಬೇಕು. ದುಃಖ ಯಾವುದಿದೆ, ಅಹಂಕಾರ ಮಮಕಾರಗಳ ಕಾಟದಿಂದ ವಿಚಿತ್ರವಾದ ದುಃಖ ಪಡ್ತಾ ಇದ್ದೇವೆ. ಅಂಥ ನಮಗೆ ಆ ಅಹಂಕಾರ ಮಮಕಾರಗಳ ಕಾಟ ತೆಗೆದು ತಾನು ಹೇಗೆ ಭಗವಂತನ ಚಿಂತನೆಯಲ್ಲಿ ಸದಾ ಇರ್ತಾಳೋ ಆ ರೀತಿಯಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಬುದ್ಧಿಗೆ ತಕ್ಕಂತೆ ಸದಾ ಭಗವಂತನನ್ನ ಪ್ರತಿಯೊಂದು ಕ್ಷಣದಲ್ಲಿ ಚಿಂತನೆ ಮಾಡುವ ಭಾಗ್ಯ ನಮಗೆ ಕೊಡಲಿ ಅಂತ ಆಕೆಯಲ್ಲಿ ಪ್ರಾರ್ಥನಾ. ಇದು ಸಂತೈಸುವುದು ಅಂತ ಶಬ್ದದ ಅರ್ಥ. ಅದರಲ್ಲೂ ಕೂಡ ಅಹಂಕಾರ ಮಮಕಾರಗಳನ್ನು ತೆಗೆಯೋದು ಅಂದ್ರೆ ಅದು ಕೂಡ ಹೇಗೆ ಅಂದರೆ, ನಮಗೆ ಅಹಂಕಾರ ಮಮಕಾರಗಳು ಬಂದದ್ದೇ ಲಿಂಗದೇಹದಿಂದಾಗಿ. ಆ ಲಿಂಗದೇಹ ನಿರ್ಮಾಣ ಆದದ್ದು ಮೂರು ಗುಣಗಳಿಂದ. ಅದನ್ನೇ ಷೋಡಶೀಕಾರರು ಲಿಂಗದೇಹದ ಪರಿಚಯ ಮಾಡಿಕೊಡುತ್ತಾರೆ. ಷೋಡಶಿಯಲ್ಲಿ ಬಂಧಕ ಪ್ರಕರಣದಲ್ಲಿ ಹೇಳುತ್ತಾರೆ, ಷೋಡಶ ಕಲಾತ್ಮಕಂ ಅವ್ಯೂಢ ಗುಣತ್ರಯಾತ್ಮಕಂ ಅಂದ್ರು. ಅಂದರೆ ಬಹಳ ಸೂಕ್ಷ್ಮ ರೂಪದಲ್ಲಿರತಕ್ಕಂಥ ಮೂರು ಗುಣದಿಂದ ತಯಾರಾದದ್ದೇ ಈ ವಿಶೇಷವಾದ ಲಿಂಗದೇಹ. ಅಂದರೆ ಈ ಲಿಂಗದೇಹಕ್ಕೆ ಅಭಿಮಾನಿ ಯಾರು ಪ್ರಧಾನ ಅಂದರೆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀದೇವಿಯೇ ನಿಯಾಮಕಳು. ಈಗ ಲಿಂಗದೇಹದ ಆ ಮೂರು ಗುಣಗಳ ಪ್ರಭಾವ ನಮ್ಮ ಮೇಲೆ ತೀವ್ರವಾಗಿ ಬೀಳುತ್ತಾರೆ ಅಲ್ಲ. ಆ ಮೂರು ಗುಣಗಳ ಪ್ರಭಾವದಲ್ಲಿ ಸತ್ವಗುಣದ ಪ್ರಭಾವ ಒಳ್ಳೆದೇ ಅಲ್ಲ, ಮೂರು ಗುಣಗಳ ಪ್ರಭಾವ ಬೀಳತಾ ಇದೆ ಅಂತ ಹೇಳ್ತೀರಲ್ಲ ಅಂದರೆ, ಇಷ್ಟು ಲಕ್ಷ್ಮೀದೇವಿ ಆ ಮೂರು ಗುಣಗಳಲ್ಲಿ ನಿಂತು ನಮ್ಮನ್ನ ಬಂಧನ ಮಾಡುವ ಕ್ರಮ ಗೊತ್ತಾದರೆ ನಾವು ಆಕೆಯನ್ನ ಈ ಮೂರು ಗುಣದಿಂದ ನಮ್ಮನ್ನ ಕಟ್ಟಿ ಹಾಕಿದ್ದೀಯಮ್ಮ, ಈ ಮೂರು ಗುಣದಿಂದ ನಮ್ಮನ್ನ ಬಿಡುಗಡೆ ಮಾಡುವಂತ ಕೇಳಲಿಕ್ಕೆ ಜ್ಞಾನ ಬರುತ್ತೆ. ಫೆಸಿಲಿಟಿ ಇರೋದು ದೊಡ್ಡದಲ್ಲ, ಅಂದರೆ ಅನುಕೂಲಗಳು ಇದ್ದ ಅನುಕೂಲಗಳನ್ನು ಬಳಸಿಕೊಳ್ಳುವ ಜ್ಞಾನ ಇರೋದು ದೊಡ್ಡದು. ಅದಿಲ್ಲದೆ ಎಲ್ಲ ಅನುಕೂಲ ಇದ್ರೆ ಏನು ಉಪಯೋಗ? ಅದೇ ಥರ ಇಲ್ಲಿ ಲಕ್ಷ್ಮೀದೇವಿ ಏನು ಕೊಡ್ತಾಳೋ ತಿಳ್ಕೊಂಡು ಅದನ್ನು ಕೇಳಿದರೆ ಆಕೆ ಕೊಡ್ತಾಳೆ. ಆಕೆ ಏನು ಕೊಡ್ತಾಳೋ ಗೊತ್ತಿಲ್ಲ. ಲಕ್ಷ್ಮೀದೇವಿ ಅಂದರೆ ಒಂದು ಕೈ ಹೀಗೆ ಒಂದು ಕೈ ಹಾಗೆ ಇಟ್ಟುಕೊಂಡು ಒಂದು ಕೈಯಿಂದ ಕಾಸು ಉದುರಿಸ್ತಾ ಇನ್ನೊಂದು ಕೈಯಿಂದ ಅಭಯ ಮುದ್ರ ಹಿಡ್ಕೊಂಡ ದುಡ್ಡು ಕೊಡುವ ಒಬ್ಬ ಹೆಣ್ಣು, ದೊಡ್ಡ ಹೆಣ್ಣು ಅಂತ ನಮ್ಮ ಚಿಂತನೆ. ಲಕ್ಷ್ಮೀದೇವಿ ಅಂದ ಕೂಡಲೇ ನೆನಪಾಗುವುದೇ ದುಡ್ಡು ಅಟ್ಟೆ ಹೊರತು ಜ್ಞಾನ ಭಕ್ತಿ ತಂಟೆಗೆ ಬರಲ್ಲ ನಮಗೆ. ಯಾಕಂದ್ರೆ ಲಕ್ಷ್ಮಿ ವರಮಹಾಲಕ್ಷ್ಮಿ ಅಂದ ಕೂಡಲೇ ವರ ಕೊಡ್ತಾಳೆ. ಏನು ವರ ಕೊಡ್ತಾಳೆ? ದುಡ್ಡು ಕೊಡು, ಅದು ಕೊಡು, ಇದು ಕೊಡು, ಒಂದೇ ಕೇಳಿದ್ದೇ ಕೇಳಿದ್ದೆ ಆಕೆಯನ್ನ. ಆಕೆ ಅಂದು ನಾ ಬಂದದ್ದೇ ನಿಮಗೆ ಜ್ಞಾನ ಕೊಡ್ಲಿಕ್ಕೆ, ಅದು ಇದು ಬೇಡಿ ನನ್ನ ಯಾಕೆ ಕಾಟ ಕೊಡ್ತೀರಾ ಅಂತ ಕೇಳ್ತಾಳೆ. ಆ ರೀತಿಯಲ್ಲಿ ಲಕ್ಷ್ಮೀದೇವಿ ಮೂರು ಗುಣಗಳಲ್ಲಿ ನಮ್ಮ ಲಿಂಗದೇಹದಲ್ಲಿರುವ ಆ ಮೂರು ಗುಣಗಳಲ್ಲಿ ನಿಂತು ನಮ್ಮನ್ನ ಕಟ್ಟಿ ಹಾಕುವ ಕ್ರಮ ತಿಳಿಯಬೇಕು. ಅದು ಹೇಗೆ ಅಂದರೆ, ಸತ್ವಗುಣದಲ್ಲಿ
ಪ್ರಾಕೃತ ಸತ್ವಗುಣದಲ್ಲಿ, ಪ್ರಾಕೃತ ರಜೋಗುಣದಲ್ಲಿ. ಪ್ರಾಕೃತ ಅಂದ್ರೆ ಪ್ರಕೃತಿಗೆ ಸಂಬಂಧಪಟ್ಟಂತಹ ಗುಣ ಅಲ್ಲ. ಪ್ರಕೃತಿಗೆ ಸಂಬಂಧಪಟ್ಟ ಗುಣ ಅಂದರೆ ಪ್ರಕೃತಿ ಸಂಬಂಧ ಪಡೆದ ಗುಣ ಒಂದಿರುತ್ತ ಅಂದರೆ ಹೌದು. ನಮ್ಮ ಈ ಸ್ಥೂಲ ದೇಹದ ಲಿಂಗ ದೇಹದಿಂದ ಮೊದಲುಕೊಂಡು ಸ್ಥೂಲ ದೇಹ ಪರ್ಯಂತ ಕಾಣುವ ಗುಣಗಳೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು. ನಮ್ದಲ್ಲದು, ನಮ್ಮದಲ್ಲದು ನಮ್ಗೆ ಅಂಟಾಗ್ತಾ ಇದೆ. ನಮ್ಮದೇ ಗುಣ ಯಾವುದು? ಸತ್ವ ಗುಣ. ಅದು ಅಪ್ರಾಕೃತ ಸತ್ವಗುಣ ಜೀವನ ಸ್ವರೂಪ ದೇಹದಲ್ಲೇ ಇರುತ್ತೆ, ಅದು ಪ್ರತ್ಯೇಕ. ಅದರಿಂದ ಲಕ್ಷ್ಮೀದೇವಿ ಈ ಪ್ರಕೃತಿಗೆ ಸಂಬಂಧಪಟ್ಟ ಮೂರು ಗುಣಗಳನ್ನು ನಿಯಾಮನ ಮಾಡುತ್ತಾಳೆ. ಅದು ಹೇಗೆ ಅಂದರೆ, ಈ ಪ್ರಕೃತಿಗೆ ಸಂಬಂಧಪಟ್ಟ ಮೂರು ಗುಣಗಳು ಎರಡು ಭಾಗ, ಸೂಕ್ಷ್ಮ ಸ್ಥೂಲ ಅಂತ. ಅಂದರೆ ಸೂಕ್ಷ್ಮ ಸತ್ವಗುಣ, ಸ್ಥೂಲ ಸತ್ವಗುಣ. ಸೂಕ್ಷ್ಮ ರಜೋಗುಣ, ಸ್ಥೂಲ ರಜೋಗುಣ. ಸೂಕ್ಷ್ಮ ತಮೋಗುಣ, ಸ್ಥೂಲ ತಮೋಗುಣ ಅಂತ ಒಂದೊಂದರಲ್ಲೂ ಎರಡೆರಡು ಭಾಗ. ಇದರ ಕಾರ್ಯ ಏನು ಅಂದರೆ, ಲಕ್ಷ್ಮೀದೇವಿ ಶ್ರೀರೂಪಳಾಗಿ ಸೂಕ್ಷ್ಮವಾದ ಸತ್ವಗುಣದಲ್ಲಿರ್ತಾಳೆ. ಹಾಗೆ ಶ್ರೀರೂಪದಿಂದಲೇನೆ ಸ್ಥೂಲವಾದ ಸತ್ವಗುಣದಲ್ಲಿರ್ತಾಳೆ. ಈ ಸತ್ವಗುಣದ ಕಾರ್ಯ ಏನಪ್ಪ ಅಂದರೆ, ಯಥಾರ್ಥ ಜ್ಞಾನ ಕೊಡುವುದೇ ಸತ್ವಗುಣದ ಕಾರ್ಯ ಅಂದರು. ಹಾಗಾದರೆ ಯಥಾರ್ಥ ಜ್ಞಾನ ಕೊಟ್ಟರೆ ಸತ್ವಗುಣದಿಂದ ನಮ್ಮ ಬಂಧನ ಹೇಗಾಗುತ್ತೆ ಅಂದರೆ, ಸ್ಥೂಲವಾದ ಸತ್ವಗುಣದಲ್ಲಿ ಲಕ್ಷ್ಮೀದೇವಿ ಶ್ರೀರೂಪದಿಂದ ಇದ್ದುಕೊಂಡು ಈ ಜಗತ್ತಿನ ಮತ್ತು ಪದಾರ್ಥಗಳ ಎಲ್ಲದರ ಯಥಾರ್ಥ ಜ್ಞಾನವೇ ಕೊಡ್ತಾಳೆ. ಟಿವಿ ಇದೆ, ಅದು ಟಿವಿ ಎಂಬ ಜ್ಞಾನ. ಅದರಿಂದ ಎಷ್ಟೆಷ್ಟು ಫಲ ಪಡಿಬಹುದು, ಲಾಭ ಪಡಿಬಹುದು, ಅದರ ಜ್ಞಾನ. ಕಂಪ್ಯೂಟರ್ ಇದೆ, ಅದರನ್ನು ಎಷ್ಟು ರೀತಿ ಬಳಸಬಹುದು, ಏನೇನು ಮಾಡಬಹುದು, ಅದರ ಜ್ಞಾನ. ಸುತ್ತು ಇರುವ ಪದಾರ್ಥಗಳೆಷ್ಟು, ಅದರಿಂದ ನಾವು ಏನೇನು ಪಡೆಯಬಹುದು, ಏನೇನು ಪ್ರಕೃತಿಗೆ ಸಂಬಂಧಪಟ್ಟ ಯಥಾರ್ಥ ವಿಚಾರ ತಿಳಿಸಿಕೊಡುತ್ತಾಳೆ. ಅದರ ಮೂಲಕ ಆಸೆ ಕೊಡುತ್ತಾಳೆ. ಅದರ ಮೂಲಕ ಆ ಪದಾರ್ಥಗಳ ಸಂಗ್ರಹಕ್ಕಾಗಿ ನಮ್ಮನ್ನ ತೊಡಗಿಸಿ ಕಟ್ಟಿ ಹಾಕ್ತಾಳೆ. ಇದು ಲಕ್ಷ್ಮೀದೇವಿ ಮಾಡುವಂತಹ ವ್ಯಾಪಾರ. ಆ ಲಕ್ಷ್ಮೀದೇವಿ ಮಾಡುವ ವ್ಯಾಪಾರ ಯಾವುದು? ಸ್ಥೂಲ ಸತ್ವಗುಣದಲ್ಲಿ ಇಂಥ ವ್ಯಾಪಾರ. ಇನ್ನ ಸೂಕ್ಷ್ಮ ಸತ್ವಗುಣದಲ್ಲಿ ತಾನು ಶ್ರೀರೂಪಳಾಗಿ ನಿಂತು ಮಾಡುವ ವ್ಯಾಪಾರ ಏನು ಅಂದರೆ, ಜೀವರಾಶಿಗಳಿಗೆ ವಿಶೇಷವಾದ ಭಗವಂತನ ಯಥಾರ್ಥ ತತ್ವಜ್ಞಾನ ಭಗವಂತ ಕೊಡುತ್ತಾರೆ, ಲಕ್ಷ್ಮೀದೇವಿ ಕೊಡುತ್ತಾಳೆ. ಸೂಕ್ಷ್ಮ ಸತ್ವಗುಣದ ವ್ಯಾಪಾರ ಮಾತ್ರ ಯಥಾರ್ಥ ಭಗವತ್ ತತ್ವಜ್ಞಾನ ಕೊಡು. ಸ್ಥೂಲ ಸತ್ವಗುಣದ ವ್ಯಾಪಾರ ಅಂದರೆ ಲೌಕಿಕವಾಗಿರತಕ್ಕಂಥ ಪ್ರಕೃತಿಗೆ ಸಂಬಂಧಪಟ್ಟ ನಾನಾ ವಿಷಯಗಳನ್ನು ತಿಳಿಸಿ ಆಸೆ ಹುಟ್ಟಿಸಿ ಅಲ್ಲಿ ನಮ್ಮನ್ನು ಕಟ್ಟಿ ಹಾಕುವುದು ಸತ್ವಗುಣದ್ದೇ ಆದರೂ ವ್ಯಾಪಾರ, ಅದು ಬಂಧನ ಮಾಡುತ್ತೆ. ಹಾಗೆ ಸೂಕ್ಷ್ಮ ರಜೋಗುಣದಲ್ಲಿ ಭೂನಾಮಕಳಾಗಿ ತಾನು ನಿಂತು ಮಾಡುವ ವ್ಯಾಪಾರ ಏನು ಅಂದರೆ, ಆ ಸೂಕ್ಷ್ಮ ರಜೋಗುಣದಿಂದ ನಮಗೆ ಭಗವಂತನ ಪೂಜಾತ್ಮಕ ಕಾರ್ಯಗಳು ಕಾರ್ಯ ಮಾಡಬೇಕೆಂಬ ಹಂಬಲ ಹುಟ್ಟಿಸ್ತಾಳೆ. ಇದು ಸೂಕ್ಷ್ಮ ರಜೋಗುಣದ ವ್ಯಾಪಾರ. ಆ ಭೂರೂಪದಿಂದಲೇನೆ ಆಕೆ ಸ್ಥೂಲ ರಜೋಗುಣದಲ್ಲಿದ್ದುಕೊಂಡು ಮಾಡುವುದೇನು ಅಂದರೆ, ಈ ಪ್ರಕೃತಿಗೆ ಸಂಬಂಧಪಟ್ಟ ನಮ್ಮ ಸುತ್ತ ಇರುವ ನಾನಾ ವಸ್ತುಗಳೇನಿವೆ, ಆ ವಸ್ತುಗಳ ತಿಳುವಳಿಕೆ ಸತ್ವಗುಣದಿಂದ ಬಂತು, ಸ್ಥೂಲ ಸತ್ವಗುಣದಿಂದ. ಆ ಸ್ಥೂಲ ಸತ್ವಗುಣದಿಂದ ಬಂದ ನಾನಾ ಪ್ರಕೃತಿಯ ಪದಾರ್ಥಗಳ ಮೇಲೆ ಆಸೆ ಹುಟ್ಟಿಸಿ ಅವುಗಳಿಗಾಗಿ ಪ್ರಯತ್ನ, ಅವುಗಳಿಂದ ಕಾರ್ಯ, ಇದನ್ನ ಸ್ಥೂಲ ರಜೋಗುಣದಿಂದ ಮಾಡಿಸಿ ನಮ್ಮನ್ನ ಕಟ್ಟಿ ಹಾಕ್ತಾ ಬರುತ್ತಾಳೆ. ಒಂದು ಪದಾರ್ಥ, ಅದರ ತಿಳುವಳಿಕೆ, ಅದರ ತಿಳುವಳಿಕೆಯಿಂದ ಆಸೆ, ಅದಕ್ಕಾಗಿ ಹಗಲು ರಾತ್ರಿ ಹೆಣಗಾಟ, ಅದಕ್ಕಾಗಿ ಒದ್ದಾಟ, ಅದಕ್ಕಾಗಿ ತಿರುಗಾಟ, ಇದೆಲ್ಲ ಬರುವುದು ಸ್ಥೂಲ ರಜೋಗುಣದಿಂದ. ಇನ್ನ ತಮೋಗುಣದಲ್ಲಿ ದುರ್ಗಾರೂಪಳಾಗಿ ನಿಂತು ಸೂಕ್ಷ್ಮ ತಮೋಗುಣದಿಂದ ಏನು ಕೊಡುತ್ತಾಳೆ ಅಂದರೆ, ಭಗವಂತನ ಬಗ್ಗೆ ತಪ್ಪು ಕಲ್ಪನೆ, ಅಜ್ಞಾನ, ವಿಪರೀತ ಜ್ಞಾನ, ಮೋಹ, ಮಹಾಮೋಹಾದಿಗಳು ಆ ಸೂಕ್ಷ್ಮ ತಮೋಗುಣದಲ್ಲಿದ್ದುಕೊಂಡು ಆಕೆಯೇ ಕೊಡುತ್ತಾಳೆ. ಆಕೆಯೇ ಸ್ಥೂಲ ತಮೋಗುಣದಲ್ಲಿದ್ದುಕೊಂಡು ಇಡೀ ಜಗತ್ತಿನ ಪದಾರ್ಥಗಳ ಬಗ್ಗೆ ಏನೇ ತಪ್ಪು ಕಲ್ಪನೆ ಕೊಡುತ್ತಾಳೆ.
ಇಬ್ಬರಿದ್ದಾರೆ, ಒಬ್ಬರಿಗೆ ಕಂಪ್ಯೂಟರ್ ಕುರಿತು ಚೆನ್ನಾಗಿ ಗೊತ್ತು, ಇನ್ನೊಬ್ಬರಿಗೆ ಎಲ್ಲ ತಪ್ಪು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಏನು ಮಾಡ್ಲಿಕ್ಕೆ ಹೋದ್ರೆ ಎಲ್ಲಾ ಎಡವಟ್ಟಾಗ್ತಾ ಇದೆ. ಯಾಕೆ? ಈ ಸುತ್ತಿರುವ ಪದಾರ್ಥಗಳ ಬಗ್ಗೆನೆ ತಪ್ಪು ಕಲ್ಪನೆ ಇದೆ, ತಪ್ಪಾದ ತಿಳುವಳಿಕೆ ಬರ್ತಾ ಇದೆ. ಅದು ಅವರು ತಂದುಕೊಂಡದ್ದಲ್ಲ. ದುರ್ಗಾ ನಾಮಗಳಾಗಿ ಸ್ಥೂಲ ತಮೋ ಗುಣದಲ್ಲಿದ್ದುಕೊಂಡು ಪ್ರಕೃತಿಗೆ ಸಂಬಂಧಪಟ್ಟ ಪದಾರ್ಥಗಳಲ್ಲಿ ಏನೇ ತಪ್ಪು ಕಲ್ಪನೆ, ಅಜ್ಞಾನ ವಿಪರೀತ ಜ್ಞಾನಾದಿಗಳು ಕೊಡುತ್ತಾಳೆ. ಇದು ಲಕ್ಷ್ಮೀದೇವಿಯ ಮೂರು ಗುಣದಲ್ಲಿ ನಿಂತು ಮಾಡಿಸುವ ಕಾರ್ಯ. ಈ ಮೂರು ಗುಣಗಳೆಲ್ಲಿವೆ? ನಮ್ಮ ಸೂಕ್ಷ್ಮವಾದಂತಹ ಲಿಂಗ ದೇಹದಲ್ಲಿದೆ. ಅಲ್ಲಿ ತಾನು ಮೂರು ರೂಪದಿಂದ ಇದ್ದುಕೊಂಡು ಲಕ್ಷ್ಮೀದೇವಿ ಆ ಗುಣಗಳನ್ನು ಆಕ್ಟಿವೇಟ್ ಮಾಡಿಸಿ ಅದರ ಮೂಲಕ ನಮ್ಮ ಜೀವನದಲ್ಲಿ ಗುಣಗಳ ಪ್ರಭಾವ ಬೀಳುವಂತೆ ಹೀಗೆ ಮಾಡುತ್ತಾ ಇದ್ದಾಳೆ. ಆ ಪ್ರಭಾವದಿಂದ ಏನಾಗ್ತಾ ಇದೆ? ದೇವರ ಜ್ಞಾನ ಬರ್ತಾ ಇಲ್ಲ, ಬೇರೆ ಜ್ಞಾನ ಜಾಸ್ತಿ ಬರ್ತಾ ಇದೆ, ಸಾಧನೆ ಆದಂತೆ ಇದೆ ಆಗ್ತಾ ಇಲ್ಲ, ನಾನಾ ಹಿಂಸೆ ಇವೆಲ್ಲ ಬರ್ತಾ ಇದೆ. ಆಗ ಮತ್ತೂ ಪ್ರಶ್ನೆ, ಲಕ್ಷ್ಮೀದೇವಿಯಾದರೂ ಈ ಮೂರು ಗುಣಗಳನ್ನಿಟ್ಟುಕೊಂಡು ನಮ್ಮನ್ನೇ ಯಾಕೆ ಒದ್ದಾಡಿಸಬೇಕು? ಅಂದರೆ ನಮ್ಮ ಕರ್ಮಾನುಸಾರ, ನಮ್ಮ ಕರ್ಮ ಏನಿದೆ, ಹಿಂದಿನ ಜನ್ಮಗಳ ಕರ್ಮಗಳು, ಆ ಕರ್ಮಗಳನುಸಾರ ನಮಗೆ ಸುಖ ಕೊಡಬೇಕೋ ದುಃಖ ಕೊಡಬೇಕೋ ಭಗವಂತ ನಿರ್ಣಯ ಮಾಡಿದರೆ ಅದಕ್ಕನುಸಾರವಾಗಿ ಈ ಗುಣಗಳ ವ್ಯಾಪಾರ ನಡೆಸ್ತಾರೆ. ಹಿಂದಿನ ಜನ್ಮದಲ್ಲಿ ಒಳ್ಳೆ ಪುಣ್ಯ ಮಾಡಿಕೊಂಡಿದ್ರೆ ಆ ಪುಣ್ಯಕ್ಕೆ ತಕ್ಕಂತೆ ಸೂಕ್ಷ್ಮ ಸತ್ವಗುಣದ ವ್ಯಾಪಾರ ಮಾಡಿಸಿ ಅದರ ಮೂಲಕ ದೇವರ ಜ್ಞಾನ ಕೊಡಿಸಿ, ಒಳ್ಳೆ ಗುರುಗಳನ್ನು ಕೊಡಿಸಿ, ಜ್ಞಾನ ಕೊಡಿಸಿ, ಸಾಧನೆ ಮಾಡಿಸಿ ಉದ್ಧಾರ ಮಾಡುತ್ತಾಳೆ. ಅದೇ ಹಿಂದಿನ ಜನ್ಮದಲ್ಲಿ, ಅಂದರೆ ಆ ಹಿಂದಿನ ಏನು ಜನ್ಮಗಳ ಲಿಸ್ಟ್ ಇದೆ ಅದರಲ್ಲಿ ಬೇರೆ ಪುಣ್ಯ ಮಾಡಿರುತ್ತೇವೆ. ಎಂಥ ಪುಣ್ಯ ಅಂದ್ರೆ ಸ್ಥೂಲ ಪುಣ್ಯ ಮಾಡಿರುತ್ತೇವೆ. ಆ ಪುಣ್ಯವು ಕೂಡ ಜನ್ಮಗಳಲ್ಲಿ ಮಾಡುವುದು ಎರಡು ರೀತಿ ಪುಣ್ಯ, ಸೂಕ್ಷ್ಮ ಪುಣ್ಯ, ಸ್ಥೂಲ ಪುಣ್ಯ ಅಂತ. ಅಂದರೆ ದೇವರ ಪ್ರೀತಿಗಾಗಿಯೇ ಮಾಡಿದ ಕರ್ಮ ಇರುತ್ತಲ್ಲ, ಅದರಿಂದ ಹುಟ್ಟಿದ ಪುಣ್ಯ ಸೂಕ್ಷ್ಮ ಪುಣ್ಯ. ದೇವರ ಕೆಲಸವೇ ಮಾಡಿರುತ್ತೇವೆ, ಆದರೆ ಫಲ ಮಾತ್ರ ನಾನಾ ಕಂಡದ್ದು ಬೇಡಿರುತ್ತೇವೆ. ನಾನಾ ಫಲಗಳನ್ನ ಬೇಡಿ ದೇವರ ಕೆಲಸ ಮಾಡಿದಾಗ ಹುಟ್ಟುವ ಪುಣ್ಯ ಸ್ಥೂಲ ಪುಣ್ಯ. ಏನು ವ್ಯತ್ಯಾಸ ಅಂದರೆ ಈ ಸ್ಥೂಲ ಪುಣ್ಯ ನಮಗೆ ಸ್ವರ್ಗಾದಿ ಪ್ರಾಂತಗಳಿಗೆ ಕರ್ಕೊಂಡು ಹೋಗಿ ಅಥವಾ ಈ ಲೋಕದಲ್ಲಿಯೇ ಬೇರೆ ಜನ್ಮದಲ್ಲಿ ಹುಟ್ಟಿದಾಗ ಅಥವಾ ಅದೇ ಜನ್ಮದಲ್ಲಿಯೇನೆ ನಮಗೆ ಸುಖವನ್ನ ಕೊಟ್ಟು ನಂತರ ಹಾಳಾಗಿ ಬಿಡುತ್ತೆ. ಯಾವುದು? ಸ್ಥೂಲ ಪುಣ್ಯ. ಸೂಕ್ಷ್ಮ ಪುಣ್ಯ ಅದು ಸುಖವೇನು ಕೊಡುತ್ತೆ, ಹಾಳಾಗಲ್ಲ. ತೇನ ಸಂಪಾದಿತ ಪುಣ್ಯಜಾತಂ ನನಶ್ಯತಿ ಅಂತ ಹೇಳ್ತಾರೆ. ಈ ಭಗವಂತನ, ಕೇವಲ ಭಗವಂತನ ಪ್ರೀತಿಗಾಗಿ ಮಾಡಿದ ಕರ್ಮದಿಂದ ಹುಟ್ಟಿದ ಪುಣ್ಯ ಸೂಕ್ಷ್ಮ ಪುಣ್ಯ ಅದು ಹಾಳಾಗಲ್ಲ, ಸ್ವರ್ಗಾದಿಗಳಿಗೂ ಕರ್ಕೊಂಡು ಹೋಗುತ್ತೆ, ಭೋಗಗಳನ್ನು ಕೊಟ್ಟೇ ಕೊಡುತ್ತೆ, ಆದರೆ ನಮ್ಮನ್ನ ಗುರಿ ಮುಟ್ಟಿಸುತ್ತೆ. ಭಗವಂತನ ವಿಶೇಷ ಚಿಂತನಾದಿಗಳನ್ನು ಕೊಟ್ಟು ಸಾಧನೆಯನ್ನು ಮಾಡಿಸುವ ಆ ಪುಣ್ಯವೇ ಸೂಕ್ಷ್ಮ ಪುಣ್ಯ. ಇಂಥ ಸೂಕ್ಷ್ಮ ಪುಣ್ಯ ನಮಗೆ ಸತ್ವಗುಣದ ಸೂಕ್ಷ್ಮ ಭಾಗದಿಂದ, ಸೂಕ್ಷ್ಮ ಸತ್ವಗುಣದಿಂದ ಬರುತ್ತೆ. ಲಕ್ಷ್ಮೀದೇವಿ ಒಂದು ವೇಳೆ ನಮಗಂತಹ ಸೂಕ್ಷ್ಮ ಪುಣ್ಯ ಇದ್ದಿದ್ರೆ ಅದಕ್ಕನುಸಾರವಾಗಿ ಈ ಜನ್ಮದಲ್ಲಿ ಸೂಕ್ಷ್ಮ ಸತ್ವಗುಣವನ್ನು ಚೆನ್ನಾಗಿ ಪ್ರೇರೇಪಣೆ ಮಾಡಿ ಅದರ ಮೂಲಕ ನಮಗೆ ಒಳ್ಳೆ ಗುರುಗಳ ಸಿಗೋದು, ಒಳ್ಳೆ ಜ್ಞಾನ ಬರೋದು, ಅದರ ಅನುಷ್ಠಾನ ಇವೆಲ್ಲ ಮಾಡಿಸ್ತಾಳೆ. ಅದೇ ಹಿಂದಿನ ಜನ್ಮದಲ್ಲಿ ಸ್ಥೂಲ ಪುಣ್ಯಗಳೇ, ನಾವು ಆ ಹಿಂದಿನದ್ದು ಯಾವ ಯಾವ ಜನ್ಮದ್ದು ಸ್ಥೂಲ ಪುಣ್ಯಗಳೇ ಇದ್ದರೆ ಸ್ಥೂಲ ಸತ್ವಗುಣದಿಂದ ನಮಗೆ ಲೌಕಿಕ ಸುಖಗಳು ಸಿಗುವಂತೆ ಮಾಡುತ್ತಾರೆ. ಹಾಗೆ ಹಿಂದಿನ ಜನ್ಮದಲ್ಲಿ ನಾವು ರಜೋ ಗುಣಕ್ಕೆ ಸಂಬಂಧಪಟ್ಟ ನಾನಾ ಮಿಶ್ರಿತವಾದ ಕರ್ಮಗಳನ್ನು ಮಾಡಿದರೆ ಪಾಪ ಮಿಶ್ರಿತವಾದ ಪುಣ್ಯ, ಪುಣ್ಯ ಮಿಶ್ರಿತವಾದ ಪಾಪ, ಈ ಎರಡೂ ಮಾಡಿರ್ತೇವೆ. ಅದನ್ನೇ ಹೇಳ್ತಾರೆ ಪುಣ್ಯ ಬೀಜ ಪಾಪಕರ್ಮ, ಪಾಪ ಬೀಜ ಪುಣ್ಯಕರ್ಮ ಅಂತ ಎರಡು ರೀತಿಯಲ್ಲಿ. ಆ ರೀತಿಯಲ್ಲಿ ಅದು ಮಾಡಿದರೆ ರಜೋಗುಣದ ಸೂಕ್ಷ್ಮ ಗುಣವನ್ನ ಚೆನ್ನಾಗಿ ಪ್ರೇರೇಪಣೆ ಮಾಡಿ ಭಗವಂತನ ಕಾರ್ಯಗಳಾಗುವಂತೆ ಮಾಡುತ್ತಾಳೆ, ಅಥವಾ ಸ್ಥೂಲ ರಜೋಗುಣವನ್ನು ಪ್ರೇರೇಪಣೆ ಮಾಡಿ ಲೌಕಿಕ ಕಾರ್ಯಗಳಿಗಾಗಿ ಪದಾರ್ಥಗಳಿಗಾಗಿ ಒದ್ದಾಡುವಂತೆ ಆ ಕಾರ್ಯಗಳಾಗುವಂತೆ ಮಾಡಿಬಿಡುತ್ತಾಳೆ.
ಅಥವಾ ಹಿಂದಿನ ಪಾಪಕರ್ಮ ಅನುಸಾರ ಸೂಕ್ಷ್ಮ ತಮೋ ಗುಣವನ್ನು ಪ್ರೇರೇಪಣೆ ಮಾಡಿ ಭಗವಂತನ ಬಗ್ಗೆಯೇ ತಪ್ಪು ಕಲ್ಪನೆ ಕೊಡುತ್ತಾಳೆ, ಅಥವಾ ಆ ಸ್ಥೂಲ ಪಾಪಗಳಿದ್ದರೆ ಅದರಲ್ಲೂ ಕೂಡ ಕೇವಲ ಭಗವಂತನ ದ್ವೇಷ ಮಾಡುತ್ತಾ ಬಂದರೆ ತೀವ್ರ ಸೂಕ್ಷ್ಮ ಪಾಪಗಳು ಬರುತ್ತೆ. ಆದರೆ ಭಗವಂತನಲ್ಲದೆ ಬೇರೆ ಯಾವುದೋ ರೀತಿಯಲ್ಲಿ ಯಾರ್ಯಾರ ಮೇಲೋ ದ್ವೇಷಗಳು ಅದು ಇದು ಮಾಡುತ್ತಾ ಬಂದರೆ ಸ್ಥೂಲ ಪಾಪ ಬರುತ್ತೆ. ಭಗವಂತನ ಮೇಲೆ ಮಾಡಿದ ಪಾಪ ಅಂದರೆ ಭಗವಂತನ ಮೇಲೆ ಮಾಡಿದ ದ್ವೇಷ, ಭಗವದ್ ಭಕ್ತರ ಮೇಲೆ ಮಾಡಿದ ದ್ವೇಷ, ಅದರಿಂದೇ ಆಗುತ್ತೆ ಸೂಕ್ಷ್ಮ ಪಾಪ ಬಂದು ಅದು ನಮ್ಮನ್ನ ಅಂಧಂತಮಸ್ಸಿಗೆ ಹಾಕುವವರೆಗೂ ಶಾಂತ ಆಗಲ್ಲ. ಆದರೆ ಸ್ಥೂಲ ಪಾಪ ಅಂದ್ರೆ ಯಾರ್ಯಾರಿಗೂ ತೊಂದರೆ ಕೊಟ್ಟದ್ದು ಏನೇನು ಮಾಡಿದ್ದು ಅದು ಬಂದರೂ ಕೂಡ ಅದರಿಂದ ನಮಗೆ ಕೆಲವು ತೊಂದರೆ ಕೊಟ್ಟು ಅದು ಹಾಳಾಗುತ್ತೆ. ಇಷ್ಟೆಲ್ಲ ವಿಶೇಷಗಳು ಕೂತಿವೆ ಈ ಸಂಸಾರದಲ್ಲಿ. ಈ ಮೂರು ಗುಣಗಳನ್ನೇ ಇಟ್ಟು ಈ ತರ ನಮ್ಮನ್ನ ಸುತ್ತಾಡಿಸ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಯಾಕಪ್ಪ ಇಷ್ಟು ಸುತ್ತಾಡಿಸಬೇಕು ಅಂದರೆ ಈ ಸುತ್ತಾಡಿಸುವುದು ಒಂದು ಒಗೆಯೋ ಕಾರ್ಯಕ್ರಮ. ಬಟ್ಟೆ ಇದೆ ಅದಕ್ಕೆ ಕೊಳೆ ಆಗಿದೆ, ಅದನ್ನ ಒಗೆಯಬೇಕು. ಒಗೆಯಬೇಕು ಅಂದ್ರೆ ನೀರಿನಲ್ಲಿ ಅದ್ದಿ ಒಗೆಯಬೇಕು. ನೀರು ಅಂದ್ರೆ ಭಗವಂತ ತನ್ನ ಇಚ್ಛೆ ಎಂಬ ಸಂಪರ್ಕ ಕೊಟ್ಟು ನಮ್ಮ ಸ್ವರೂಪ ದೇಹ ಎಂಬ ಬಟ್ಟೆಗೆ ಅಂಟಿದ ಕೊಳೆ ಲಿಂಗದೇಹ. ಆ ಲಿಂಗದೇಹವನ್ನ ಕಳೆಯುವ ಕಾರ್ಯಕ್ರಮ ಭಗವಂತ ಮಾಡುತ್ತಾ ಇದ್ದಾನೆ. ಆ ಲಿಂಗದೇಹವನ್ನ ಕಳೆಯುವ ಕಾರ್ಯಕ್ರಮ ಹೇಗೆ ಅಂದರೆ ಲಿಂಗದೇಹದ ಅಂಟು ತನ್ನ ಇಚ್ಛೆಯಿಂದ ಕೊಟ್ಟು ವಿಶೇಷವಾಗಿ ಸಂಸಾರದಲ್ಲಿ ತಂದು ಸುಖ ದುಃಖಗಳೆಂಬ ಪೆಟ್ಟು ಕೊಟ್ಟು ಬಟ್ಟೆ ಒಗೀತಾ ಇದ್ದಾನೆ. ಬಟ್ಟೆ ಒಗಿಬೇಕು ಅಂತ ಹೇಳಿದ್ದಕ್ಕೆ ಹಾಗೆ ಹಾಕಿ ಬಂಡೆಗೆ ಹೊಡೆದು ಬಿಟ್ರೆ ಬಟ್ಟೆ ಹೊದೋಗುತ್ತೆ, ಕೊಳೆ ಹೋಗಲ್ಲ. ಅದಕ್ಕೆ ನೀರಲ್ಲಿ ಅದ್ದಿ ಒಗಿಬೇಕು. ಆ ನೀರು ಯಾವುದು ಇಲ್ಲಿ ಎಂದರೆ ಭಗವಂತನ ಇಚ್ಛಾ. ಲಿಂಗ ದೇಹದ ಅಂಟು ಕೊಟ್ಟ ನೋಡಿ, ನೀರಿದ್ದರೆ ಬಟ್ಟೆ ಹರಿಯಲ್ಲ, ಕೊಳೆ ಮಾತ್ರ ಹೋಗುತ್ತೆ, ಬಟ್ಟೆ ಶುದ್ಧವಾಗಿ ಉಳಿಯುತ್ತೆ. ಭಗವಂತನ ಇಚ್ಛಾ ಎಂತಹದ್ದು ಅಂದರೆ ಸ್ವರೂಪ ದೇಹಕ್ಕೆ ಏನೂ ಹಾನಿ ಆಗದೆ ಈ ಸಂಸಾರದಲ್ಲಿ ಬಂದು ನಾನಾ ತಿರುಗಾಟ ತಿರುಗಿಸಿದಾಗ ಬಟ್ಟೆ ಒಗೆಯುವಂತೆ ನಾನಾ ದುಃಖಗಳು ಸುಖಗಳು ಕೊಟ್ಟು ತಿರುಗಿಸಿದಾಗ ಸ್ವರೂಪ ದೇಹ ನಮ್ಮ ಬಟ್ಟೆ ಅದು ಹರಿಯಬಾರದು, ಕೊಳೆ ಲಿಂಗದೇಹ ಅದು ಮಾತ್ರ ಹೋಗಿರಬೇಕು. ಹಾಗಾದರೆ ಅದಕ್ಕೆ ಬೇಕಾದ ನೀರ್ಯಾವುದು? ಭಗವಂತನ ಇಚ್ಛಾ. ಆ ಭಗವಂತನ ಇಚ್ಛೆಯನ್ನು ತಿಳಿದು ಆ ಪ್ರಕಾರವೇ ಜೀವರಾಶಿಯನ್ನು ತಿರುಗಾಡಿಸಿ ಮಕ್ಕಳಂತೆ ಟ್ರೈನಿಂಗ್ ಕೊಡುತ್ತಾ ಈ ಲಿಂಗದೇಹವನ್ನು ಹರಿಯುವ ಕಾರ್ಯಕ್ರಮ ಮಾಡುವುದೇ ಸಂಸಾರ. ಈ ಸಂಸಾರದಲ್ಲಿ ನಮ್ಮನ್ನು ತಿರುಗಾಡಿಸಿ ಲಿಂಗದೇಹವನ್ನು ಬಡಕಲು ಮಾಡಿ ಒಡೆದು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಲಕ್ಷ್ಮೀದೇವಿ ಈ ಮೂರು ಗುಣಗಳ ಮೂಲಕ ನಾನಾ ತಾಪತ್ರಯಗಳು ನಾನಾ ಸುಖಗಳು ಎಲ್ಲ ಕೊಡತಾ ಇದ್ದಾಳೆ. ಇದೊಂದು ದೊಡ್ಡ ಕಾರ್ಯಕ್ರಮ, ನಮ್ಮನ್ನು ಉದ್ಧಾರ ಮಾಡುವ ಕಾರ್ಯಕ್ರಮ ಅಷ್ಟೇ ಹೊರತು ನಮ್ಮ ಮೇಲೆ ಏನೋ ಸಿಟ್ಟಿನಿಂದ ಎಲ್ಲ ದುಃಖ ಕೊಟ್ಟು ಒದ್ದಾಡುತ್ತಾ ಇದ್ರೆ ನೋಡಿ ಸಂತೋಷ ಪಡುವ ವ್ಯಕ್ತಿಗಳು ದೇವರು ರಮಾದೇವಿ ಅಲ್ಲ. ಹೇಗೆ ಮೈಯಲ್ಲಿ ಒಂದು ಭಾಗ ಕೊಳತರೆ ಅಥವಾ ಏನಾದರೂ ತೊಂದರೆ ಬಂದರೆ ಡಾಕ್ಟರ್ ಆಪರೇಷನ್ ಮಾಡೇ ಮಾಡುತ್ತಾನೆ. ಆಗ ನಾವು ಅಯ್ಯೋ ನೀವ್ಯಾಕ್ರಿ ನಮ್ಮನ್ನು ಕೊಯ್ತೀರಾ ಅಂದ್ರೆ ಕೊಯ್ಯದಿದ್ರೆ ನಾವೇ ಬದುಕಲ್ಲ. ಆದ್ದರಿಂದ ಡಾಕ್ಟರ್ ಹೇಳ್ತೇವೆ, ನೀವು ಏನು ಬೇಕಾದರೂ ಕೊಯ್ಯಿರಿ, ನೋವು ಗೊತ್ತಾಗದ್ರೆ ಕೊಯ್ದರೆ ಸಾಕು ಅಂತ. ಅದೇ ತರ ಭಗವಂತನಲ್ಲಿ ಲಕ್ಷ್ಮೀದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದಿಷ್ಟೇ. ಅಮ್ಮ, ನನ್ನ ಹಿಂದಿನ ಕರ್ಮಗಳನುಸಾರವಾಗಿ ಈ ಲಿಂಗದೇಹವನ್ನ ಬಡಕಲ ಮಾಡಿ ನಾಶ ಮಾಡುವ ಕಾರ್ಯಕ್ರಮ, ನನ್ನ ಉದ್ಧಾರ ಮಾಡುವ ಕಾರ್ಯಕ್ರಮ ತಾವು ಮಾಡುತ್ತಾ ಇದ್ದೀರಾ? ಈ ಕಾರ್ಯಕ್ರಮದಲ್ಲಿ ನನ್ನ ಹಿಂದಿನ ಜನ್ಮಗಳನುಸಾರವಾಗಿ ಏನು ಸುಖ ಕೊಡುತ್ತೀರೋ ಕೊಡಿ, ಏನು ದುಃಖ ಕೊಡ್ತೀರೋ ಕೊಡಿ, ನಿಮ್ಮ ಮರುವು ಕೊಡ್ತೀರಾ ಕೊಡಿ, ನೆನಪು ಕೊಡ್ತೀರಾ ಕೊಡಿ, ಏಳಿಸ್ತೀರಾ ಏಳಿಸಿ, ಬೀಳಿಸ್ತೀರಾ ಬೀಳಿಸಿ, ಏನು ಮಾಡಿದರೂ ನನ್ನ ಒಳ್ಳೆಯದಕ್ಕಾಗಿ ತಾವು ಮಾಡೋದು, ಈ ನೆನಪೊಂದು ಕೊಡಿ, ಈ ನೆನಪಿದ್ದರೆ ನನಗೆ ಸಂತೋಷ ಆಗುತ್ತೆ, ಇಲ್ಲದಿದ್ದರೆ ನೀವು ದುಃಖ ಕೊಟ್ಟಾಗ ನಿಮ್ಮನ್ನು ಬೈಯೋದು, ಸುಖ ಕೊಟ್ಟಾಗ ಹೊಗಳೋದು ಇವೆಲ್ಲ ಬೇಡ. ಇವೆಲ್ಲವೂ ಕೂಡ ನನ್ನ ಒಳ್ಳೆಯದಕ್ಕಾಗಿಯೇ ನೀವು ಮಾಡುತ್ತಾ ಇದ್ದೀರಿ ಎಂಬ ಎಚ್ಚರ ನಮಗೆ, ಅದು ದುಃಖ ಬರಲಿ ಸುಖ ಬರಲಿ, ಇದೊಂದು ದೊಡ್ಡ ಆಪರೇಷನ್ ಮಾಡುತ್ತಾ ಇದ್ದಾರೆ, ಇದರಲ್ಲಿ ನನ್ನ ಒಳ್ಳೆಯದಕ್ಕಾಗಿ ಮಾಡುತ್ತಾ ಇದ್ದಾರೆ ಎಂಬ ಎಚ್ಚರ ನಮಗೆ ಸದಾ ಬಂದರೆ ಗೆದ್ದುವು ನಾವು. ಆ ಎಚ್ಚರ ಕೊಡುವುದೇ ಮಹಾಲಕುಮಿ ಸಂತೈಸಲಿ ಅನುದೀನವು ಅಂದ್ರು. ಅದು ಒಂದು ದಿವಸ ಬಂತು,
ಕಷ್ಟ ಬಂತು ದುಃಖ ಬಂತು. ಆದರೆ ಆ ದಿವಸ ಎಲ್ಲ ಅಪ್ಪ ದೇವರೇ ಕೊಟ್ರು, ದೇವರೇ ಒಳ್ಳೆದಕ್ಕಾಗಿ ಕೊಟ್ರು ಅಂತ ಬಂತು, ಆನಂದ ಆಯಿತು. ಮಾರನೇ ದಿವಸ ಎಲ್ಲ ಸ್ವಿಚ್ ಆಫ್, ಎಲ್ಲ ದುಃಖ ಬರ್ತಾ ಇದೆ, ಆ ಜ್ಞಾನವೇ ಇಲ್ಲ, ಅಪ್ಪ ಮತ್ತು ಬೈಲಿಕ್ಕೆ ಶುರು ದೇವರನ್ನ, ಅದನ್ನ ಹೇಳ್ತಾ ಇದ್ದಾರೆ. ಆ ಥರ ಆಗದೆ ಈ ಸಂಸಾರದ ನಾನಾ ದುಃಖಗಳು ಅಪ್ಪಳಿಸಿ ಬಂದರೂ ಸುಖ ಬಂದರೂ ಕೂಡ ದೇವರು ಒಳ್ಳೆದಕ್ಕಾಗಿಯೇ ಕೊಡತಾ ಇದ್ದಾನೆ, ಅವನು ಏನು ಮಾಡಿದರೂ ಒಳ್ಳೆದೇನೆ ಎಂಬ ಎಚ್ಚರ ಇರೋದಲ್ಲ ಆ ಜ್ಞಾನ, ಅದು ನಮಗೆ ಸಂತೋಷ ಕೊಡುತ್ತೆ. ಅದು ಕೊಡೋದು ಯಾರು ಅಂದ್ರೆ ಲಕ್ಷ್ಮೀದೇವಿ. ಅದಕ್ಕೆ ಆಕೆಯನ್ನ ಕೇಳುತ್ತಾ ಇದ್ದಾರೆ, ಅಮ್ಮ ನೀನು ಸೂಕ್ಷ್ಮ ಸತ್ವಗುಣಕ್ಕೆ ಅಭಿಮಾನಿಯಾಗಿ ಶ್ರೀರೂಪದಿಂದ ಇದ್ದೀಯಲ್ಲ, ನನ್ನ ಕರ್ಮಾನುಸಾರವೇ ಎಲ್ಲ ಕೊಡತಾ ಇದೀಯ, ಕರುಣೆಯಿಂದ ಸೂಕ್ಷ್ಮ ಸತ್ವಗುಣದ ವ್ಯಾಪಾರ ಮಾಡಿಸಿ ಈ ಒಂದೆಚ್ಚರ ಕೊಡಮ್ಮ, ನೀವು ಮಾಡಿಸೋದೆಲ್ಲ ನಮ್ಮ ಒಳ್ಳೆದಕ್ಕೆ ಎಂಬ ಎಚ್ಚರ ಕೊಡು ತಾಯಿ ಎಂಬುದನ್ನ ತಾಯಿಯನ್ನು ಕೇಳುತ್ತಾ ಇದ್ದಾರೆ. ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು, ಅನುದಿನ ಪ್ರತಿದಿನ ಇರಬೇಕು. ಇದನ್ನೇ ಜಗನ್ನಾಥದಾಸರು ಗಣಪತಿ ಸ್ತೋತ್ರ ಸಂಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಸುವುದೆನಗೆ ಮಹಾನುಭಾವ, ಮುಹುರ್ಮುಹು ಪ್ರಾರ್ಥಿಸುವೆನಿತೆಂದು ಅಂತಾರೆ. ಅದನ್ನೇ ಪ್ರಾಣೇಶದಾಸರು ಇಡೀ ಸಾರವನ್ನು ತೆಗೆದು ಒಂದು ಮಾತಲ್ಲಿ ಹೇಳುತ್ತಾರೆ. ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು, ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಇವಾಗ ನಮಗೆ ಎಲ್ಲ ಹಾನಿ ಲಾಭ ಕ್ಲೇಶ ಮೋದ ಏನು ಬಂದರೂ ದೇವರೇ ಪ್ರಾಣೇಶ ವಿಠಲನೇ ಕೊಟ್ಟ ಎಂಬ ಸುಮತಿ ಇದೆ. ಆದರೆ ಕರುಣೆಯಿಂದ ಕೊಟ್ಟನೆಂಬ ಸುಮತಿ ಇಲ್ಲ. ಕಷ್ಟ ಬಂದರೂ ದೇವ ಕೊಟ್ಟಿದ್ದು ಕರುಣೆಯಿಂದ ಕೊಟ್ಟ, ದೇವ ಮಹಾ ಕರುಣಾವಂತನಾದ್ದರಿಂದ ನನಗೆ ಈ ರೀತಿ ತೊಂದರೆ ಕೊಟ್ಟ, ದೇವ ಕರುಣಾವಂತನಾದ್ದರಿಂದ ಅನಾರೋಗ್ಯ ಕೊಟ್ಟ, ದೇವ ಕರುಣಾವಂತನಾದ್ದರಿಂದ ತೊಂದರೆಗಳು ಕೊಡ್ತಾ ಇದ್ದಾನೆ ಎಂಬ ಎಚ್ಚರ ಬಂತ, ನನ್ನ ಒಳ್ಳೆದಕ್ಕಾಗಿ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಬಂದರೆ ಭಗವಂತನ ಶರಣಾಗತಿ ಬರುತ್ತೆ. ಅದು ಬರಬೇಕಾದರೆ ಲಕ್ಷ್ಮೀದೇವಿಯೇ ಕೊಡಬೇಕು, ಬೇರೆ ಗತಿ ಇಲ್ಲ. ಆದ್ದರಿಂದ ಲಕ್ಷ್ಮೀದೇವಿಗೆ ಶರಣಾಗತರಾಗ್ತಾ ಇದ್ದಾರೆ. ಮಹಾಲಕುಮಿ ಎಂಬ ಶಬ್ದವನ್ನ ಇದು ಪ್ರಯೋಗ ಮಾಡುತ್ತಾ ಇದ್ದಾರೆ. ಅದರಿಂದ ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಅಂದರು. ಹಾಗಾದರೆ ಇವೆಲ್ಲ ಗುಣಗಳು ಲಕ್ಷ್ಮೀದೇವರು ಹೇಳಿದ್ದಿರಲ್ಲ, ಆ ಗುಣಗಳ ಚಿಂತನೆ ನಮಗೆ ಹೇಗೆ ಉಪಯೋಗ ಆಗುತ್ತೆ ಅಂದರೆ ಇಲ್ಲಿ ಹೇಳುತ್ತಾರೆ, ನಮ್ಮ ಜೀವನದಲ್ಲಿ ಅದು ಸತ್ವಗುಣದ ಕಾರ್ಯಾಗಲಿ, ಸತ್ವಗುಣದ ಸೂಕ್ಷ್ಮ ಗುಣದ ಕಾರ್ಯಾಗಲಿ, ಸ್ಥೂಲಗುಣದ ಕಾರ್ಯಾಗಲಿ, ರಜೋಗುಣದ ಕಾರ್ಯಗಳಾಗಲಿ, ತಮೋಗುಣದ ಕಾರ್ಯಗಳಾಗಲಿ, ನಮ್ಮಿಂದ ಅವರು ಮಾಡಿಸುವಾಗ ಆಯಾ ಗುಣಗಳನ್ನ ನಮ್ಮಲ್ಲಿ ಏನೇನು ಕಾರ್ಯ ಆಗ್ತಾ ಇರುತ್ತೆ ಆ ಕಾರ್ಯಕ್ಕೆ ತಕ್ಕಂತೆ, ಓಹೋ ಇದು ಸತ್ವಗುಣದ ಲಕ್ಷಣ, ಆ ಲಕ್ಷಣಗಳು ನಮ್ಗೆ ಗೊತ್ತಿರಬೇಕು. ಸತ್ವಗುಣದ ಲಕ್ಷಣ, ಸತ್ವಗುಣದ ಕಾರ್ಯಗಳು, ಆ ಸತ್ವಗುಣದಲ್ಲಿ ಭಗವದ್ ರೂಪಗಳು, ಸತ್ವಗುಣದ ಕಾರ್ಯಗಳು, ಆ ಕಾರ್ಯಗಳಲ್ಲಿ ಭಗವದ್ ರೂಪಗಳು, ಅದರಲ್ಲಿ ಸೂಕ್ಷ್ಮ ಸತ್ವಗುಣದ ಕಾರ್ಯಗಳು ಏನೇನು ಕೆಲಸ ಮಾಡುತ್ತೆ ಅಲ್ಲಲ್ಲಿ ಭಗವದ್ ರೂಪಗಳು ನಿಂತಿರುತ್ತೆ ಅದರ ಪರಿಚಯ, ಸ್ಥೂಲ ಸತ್ವಗುಣದ ಕಾರ್ಯಗಳು ಅದರ ಪರಿಚಯ ಅಲ್ಲಿ ಭಗವದ್ ರೂಪಗಳ ಪರಿಚಯ, ಹಾಗೆ ರಜೋ ತಮೋ ಗುಣಗಳಲ್ಲಿ ಏನೇನು ಭಗವದ್ ರೂಪಗಳು ಆಯಾ ಕಾರ್ಯಗಳಲ್ಲಿವೆ ಅವು ಪಟ್ಟಿ ಚೆನ್ನಾಗಿ ಗೊತ್ತಿರಬೇಕು. ನಮ್ಮಿಂದ ತತ್ವಾಭಿಮಾನಿಗಳ ಮೂಲಕ ಲಕ್ಷ್ಮೀದೇವಿ ತನ್ನೊಳಗಿರುವಂತಹ ಭಗವಂತನ ಅಪ್ಪಣೆಯಿಂದ ಆ ತಾಯಿ ನಮ್ಮಿಂದ ಮೂರು ಗುಣದ ಕಾರ್ಯಗಳನ್ನು ಮಾಡಿಸುವಾಗ ಆಕೆಯ ಕರುಣೆ ಬೇಕು. ಯಾವ ರೀತಿಯಲ್ಲಿ ಎಂದರೆ ಆ ಮೂರು ಗುಣದ ಕಾರ್ಯಗಳಾಗುವಾಗ ಆ ಕಾರ್ಯದಲ್ಲಿ ಭಗವದ್ ರೂಪಗಳ ನೆನಪು ನಮಗೆ ಬರಬೇಕು, ಅದ್ಭುತವಾದ ರೂಪಗಳ ನೆನಪು. ಕಾರ್ಯಗಳು ಹೇಗೂ ಆಗುತ್ತಲ್ಲ, ಆ ರೂಪಗಳ ನೆನಪು ಬಂದ್ರೆ ಏನು ಬಿಟ್ರೆ ಏನು ಅಂದರೆ ಆ ರಹಸ್ಯ ಅರಣ್ಯಕಾಚಾರ್ಯರು ತಿಳಿಸಿಕೊಡುತ್ತಾರೆ, ಅದ್ಭುತವಾದ ರಹಸ್ಯ ತಿಳಿಸಿಕೊಡುತ್ತಾರೆ. ಭಗವಂತ ಹೇಳಿದ, ನಿನ್ನದೇ ಹಿಂದಿನ ಕರ್ಮಾನುಸಾರ ನಾ ಮಾಡಿಸ್ತಾ ಇದ್ದೇನಯ್ಯ ಅಂದ್ರು. ಹಾಗಾದರೆ ಭಗವಂತನ ಹತ್ರ ಪ್ರಶ್ನೆ ಮಾಡುತ್ತಾರೆ, ಅಯ್ಯ ನನ್ನ ಕರ್ಮಾನುಸಾರವೇ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ನನ್ನ ಕರ್ಮ ಒಂದು ಮಾಡಿದರೆ ಕೋಟಿ ಹುಟ್ಟುತ್ತೆ, ಮೊದಲಿಂದ ಇನ್ನೊಂದು ಕೋಟಿ ಹುಟ್ಟುತ್ತೆ, ನನ್ನ ಉದ್ಧಾರ ಮಾಡೋ ಮಾರ್ಗ ಹೇಗಯ್ಯ ಮಹಾಪ್ರಭು ಅಂದರೆ, ಆಗ ಭಗವಂತ ಹೇಳ್ತಾನೆ ಇಲ್ಲೊಂದು ರಹಸ್ಯ ಇದೆ, ಈ ಕರ್ಮಗಳಲ್ಲಿ
ಏನೇನು ಕರ್ಮಗಳಾಗುತ್ತಲ್ಲ ಆ ಕರ್ಮಗಳಲ್ಲಿ ನನ್ನ ರೂಪಗಳಿವೆಯಾ, ಅದು ಯಾರಿಗೂ ಗೊತ್ತಿಲ್ಲ. ಆ ರೂಪಗಳ ಕೆಲಸ ಏನು ಅಂದರೆ, ಆಯಾ ಕರ್ಮಗಳು ನಡೆಯುವಾಗ ಯಾರು ಆ ರೂಪಗಳನ್ನ ನೆನೆಯಲ್ಲ, ಆಗ ಆ ರೂಪಗಳು ಆ ಕರ್ಮಗಳನ್ನ ಹತ್ತಲ್ಲ ಸಾವಿರ ಅಲ್ಲ ಕೋಟಿ ಕೋಟಿ ರೀತಿಯಲ್ಲಿ ಬೆಳೆಯುವಂತೆ ಮಾಡುತ್ತೆ. ಹೇಗೆ ನಮ್ಮ ಮನೆಗಳಲ್ಲಿ ಈ ಜುರುಳಿ ಕಾಕ್ರೋಚ್ ಒಂದನ್ನು ಬಿಟ್ಟರೆ ಸಾಕು ಕೋಟಿ ತಯಾರಾಗುತ್ತೆ ಮನೆ ತುಂಬ. ಅದೇ ತರ ಒಂದು ಪಾಪಕಾರ್ಯ ಅದರಲ್ಲೂ ಕೂಡ ಭಗವಂತನ ರೂಪ ನೆನೆಸಲಿಲ್ಲ, ಆ ಪಾಪಕಾರ್ಯ ಕೋಟಿ ಕೋಟಿ ಕೋಟಿಯಾಗಿ ನಾನಾ ಪಾಪಕಾರ್ಯಗಳಿಗೆ ಧಾದಿಯಾಗುತ್ತೆ. ಆಗ ಭಗವಂತ ಹೇಳ್ತಾನೆ, ಈ ಕಾರ್ಯಗಳಲ್ಲಿ ಕರ್ಮಗಳಲ್ಲಿ ಏನು ಭಗವದ್ ರೂಪ ಇದೆಯಲ್ಲ ಅದನ್ನು ಯಾರು ನೆನೆಯುತ್ತಾರೋ ಆ ಕರ್ಮ ಸಾತ್ವಿಕ ಕರ್ಮ ಆಗಿರಬಹುದು, ರಾಜಸ ಕರ್ಮ ಆಗಿರಬಹುದು, ತಾಮಸ ಕರ್ಮ ಆಗಿರಬಹುದು. ಸರಿಯಾದ ಮಾತಲ್ಲಿ ಹೇಳಬೇಕಾದರೆ ಭಗವಂತ ಯಾವ ಜೀವಿಗೆ ಅವನಿಂದ ಸಾತ್ವಿಕ ಕರ್ಮ ಮಾಡಿಸಿದಾಗಲೂ ರಾಜಸ ಕರ್ಮ ಮಾಡಿಸಿದಾಗಲೂ ತಾನೇ ಆ ಜೀವಿಯಲ್ಲಿ ನಿಂತು ಅವನಿಂದ ಸಾತ್ವಿಕ ಕರ್ಮ ಮಾಡಿಸಿದಾಗಲೂ ರಾಜಸ ಕರ್ಮ ಮಾಡಿಸಿದಾಗಲೂ ತಾಮಸ ಕರ್ಮ ಮಾಡಿಸಿದಾಗಲೂ ಆಯಾ ಕರ್ಮಗಳಲ್ಲಿರುವ ತನ್ನ ರೂಪಗಳ ನೆನಪು ಕೊಟ್ಟು ಆ ನೆನಪನ್ನು ಆ ನೆನಪಿನ ಪೂರ್ವಕ ಭಗವಂತನನ್ನ ಶರಣಾಗತನಾಗುವಂತೆ ದೇವರೇ ಮಾಡತಾರೋ. ಸರಿಯಾದ ಮಾತಿದು. ಇನ್ನೊಮ್ಮೆ ಹೇಳಿದರೆ, ಭಗವಂತ ಯಾವ ಜೀವಿಯ ಕರ್ಮಾನುಸಾರವೇ ಆ ಜೀವಿಯಿಂದ ಸಾತ್ವಿಕ ಕರ್ಮವೋ ರಾಜಸ ಕರ್ಮವೋ ತಾಮಸ ಕರ್ಮವೋ ಅದರಲ್ಲೂ ಸೂಕ್ಷ್ಮ ಸಾತ್ವಿಕ ಕರ್ಮವೋ ಸ್ಥೂಲ ಸಾತ್ವಿಕ ಕರ್ಮವೋ ನಾನಾ ಪಂಗಡ ಬಂತಲ್ಲ, ಆಯಾ ಕರ್ಮಗಳನ್ನ ದೇವರೇ ಆ ಜೀವಿಯಿಂದ ಮಾಡಿಸಿದಾಗ ಆಯಾ ಸತ್ವಗುಣ ರಜೋಗುಣ ತಮೋಗುಣದ ಕರ್ಮಗಳಲ್ಲಿ ತನ್ನ ರೂಪಗಳೇನಿವೆ ಆ ನೆನಪನ್ನು ದೇವರೇ ಕೊಟ್ಟದ್ದಾದರೆ ಆ ನೆನಪನ್ನು ಕೊಟ್ಟು ಆಯಾ ರೂಪಗಳಿಗೆ ಶರಣಾಗತನಾಗಿ ಉದ್ಧಾರ ಮಾಡಬೇಕು ಅಂತ ನಮಸ್ಕಾರ ಪೂರ್ವಕವಾಗಿ ಆ ರೂಪಗಳ ನೆನಪನ್ನೇ ಕೊಟ್ಟದ್ದಾದರೆ ಅವಾಗ ಏನಾಗುತ್ತೆ ಅಂದರೆ, ಯಾವ ರೂಪಗಳಾದರೆ ಕರ್ಮಗಳಲ್ಲಿ ನಿಂತು ನೆನೆಯದವರ ಕರ್ಮಗಳನ್ನ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬೆಳೆಯುವಂತೆ ಮಾಡುತ್ತೋ ಆ ರೂಪಗಳೇ ತನ್ನನ್ನು ನೆನೆದವರ ಕರ್ಮಗಳನ್ನು ಹುರಿದು ಬಿಡುತ್ತೆ, ಒಂದು ಬೆಳೆಯದಂತೆ ಮಾಡುತ್ತೆ, ಹಿಂದಿನ ಕರ್ಮಗಳನ್ನು ಹುರಿಯುತ್ತಾ ಹೋಗುತ್ತೆ. ಇದು ಕರ್ಮಗತ ಭಗವದ್ ರೂಪಗಳ ಚಿಂತನೆಯ ರಹಸ್ಯ. ಹಾಗಾದರೆ ಇದು ಕೇಳ, ಹಾಗಾದ್ರೆ ಬಹಳ ಆನಂದ ಆಯಿತು ಹರಿಯೇ, ನನ್ನ ಕರ್ಮಾನುಸಾರವೇ ಅದು ಹೇಳ್ತಾನೆ ಭಗವಂತ, ನಿನ್ನ ಕರ್ಮಾನುಸಾರವೇ ನಾನು ಪಾಪಕರ್ಮಗಳು ಮಾಡಿಸ್ತೇನೆ, ಪುಣ್ಯಕರ್ಮಗಳು ಮಾಡಿಸ್ತೇನೆ. ಹಿಂದೆ ಕರ್ಮಾನುಸಾರ ಬುದ್ಧಿ ಕರ್ಮಾನುಸಾರಿಣಿ, ಹಿಂದಿನ ಕರ್ಮ ಇದೆ ಅದಕ್ಕೆ ತಕ್ಕಂತೆ ಬುದ್ಧಿ ಕೊಡುತ್ತೇನೆ, ಮುಂದಿನ ಕರ್ಮ ಮಾಡಿಸ್ತೇನೆ. ಆದರೆ ನನ್ನ ಕರುಣೆ ಎಲ್ಲಿ ಬರುತ್ತೆ ಗೊತ್ತೋ, ಸಜ್ಜನರಿಗೆ ಆ ಕರ್ಮದಲ್ಲಿರುವ ಭಗವದ್ ರೂಪಗಳನ್ನ ನೆನಪು ಕೊಟ್ಟು ಹರೇ ಕಾಪಾಡು ಎಂಬ ಶರಣಾಗತಿಯನ್ನ ಕೊಡುತ್ತೇನೆ. ಆ ಶರಣಾಗತಿ ಪೂರ್ವಕ ಪ್ರಾರ್ಥನೆಯಿಂದ ನಾನೇ ಆ ಕರ್ಮಗಳನ್ನ ಸುಟ್ಟು ಬೆಳೆಯದಂತೆ ಮಾಡಿ ಕರ್ಮದ ತಂತುವನ್ನೇ ನಾಶ ಮಾಡಿಬಿಡುತ್ತೇನೆ ಅಂತ ಭಗವಂತ ಒಪ್ಪಣೆ ಕೊಟ್ಟ. ಹಾಗಾದರೆ ನಾವು ಅದು ಹೇಗ್ ಮಾಡುತ್ತಾನೆ, ಲಕ್ಷ್ಮೀದೇವಿಯ ಮೂಲಕ. ಹಾಗಾದರೆ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು ಅಂದ್ರೆ ಅರ್ಥ ಏನು ಗೊತ್ತಾ, ಹೇ ಮಹಾಲಕ್ಷ್ಮಿ ತಾವು ನನ್ನ ಕರ್ಮಾನುಸಾರವೇ ತತ್ವಾಭಿಮಾನಿಗಳ ಮೂಲಕ ತಾಯಿ ನೀನು ನಿಂತು ಮೂರು ಗುಣದ ಕಾರ್ಯಗಳನ್ನ ಮಾಡಿಸಿದಾಗ ಆಯಾ ಕರ್ಮಗಳಲ್ಲಿ ಸತ್ವಗುಣದ ಕಾರ್ಯಗಳಲ್ಲಿ ತಮೋಗುಣದ ಕಾರ್ಯಗಳಲ್ಲಿ ರಜೋಗುಣದ ಕಾರ್ಯಗಳಲ್ಲಿ ಆಯಾ ಕಾರ್ಯಗಳಲ್ಲಿರುವ ಭಗವದ್ ರೂಪಗಳ ನೆನಪನ್ನ ನೀನೇ ತಂದುಕೊಟ್ಟು ಆ ಭಗವದ್ ರೂಪಗಳಿಗೆ ಶರಣಾಗತನಾಗುವಂತೆ ನೀನೇ ಮಾಡಿ ನನ್ನನ್ನ ಆ ಕರ್ಮ ಬಂಧನದಿಂದ ಬಿಡಿಸುವ ಭಾರ ನಿನ್ನದಮ್ಮ. ಆದ್ದರಿಂದ ಆಯಾ ಕರ್ಮಗಳಲ್ಲಿರುವ ಆಯಾ ಭಗವದ್ ರೂಪಗಳ ನೆನಪನ್ನ ಕೊಟ್ಟು ಸಂತೈಸು ನಮ್ಮನ್ನು ಅಂತ ಕೇಳ್ತಾ ಇದ್ದಾರೆ. ಇಷ್ಟು ಆಳವಾದ ದಾಸರ ಪದ ಎಷ್ಟೆಷ್ಟು ಎಷ್ಟೆಷ್ಟು ಅಂದ್ರೆ ಫುಲ್ ಜಾಮ್ ಪ್ಯಾಕ್ ಆಗಿರುತ್ತೆ ಅರ್ಥಗಳಿಂದ. ಆ ರೀತಿಯಲ್ಲಿ ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಮ್ಮ ಈ ಕರ್ಮದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದೇನೆ. ಏನು ಆ ಕೇದಾರನಾಥಲ್ಲಿ ಕೊಚ್ಚಿಕೊಂಡು ಹೋದ್ರಲ್ಲ, ಆ ಥರ ನಾವು ಕೊಚ್ಚಿಕೊಂಡು ಹೋಗ್ತಾ ಇದ್ದೇವೆ. ಅಂತಹ ಕಾಲಕ್ಕೆ ನಮ್ಮನ್ನ ಉದ್ಧಾರ ಮಾಡಬೇಕಾಗಿದ್ದು ಆಕೆ ಮಾತ್ರ. ಅದು ತತ್ವಾಭಿಮಾನಿಗಳ ಮೂಲಕ, ಮುಖ್ಯ ಪ್ರಾಣದೇವರ ಮೂಲಕ ಈ ತತ್ವಜ್ಞಾನ ಕೊಟ್ಟು ಉದ್ಧಾರ ಮಾಡಬೇಕು. ಎಂಥ ಜ್ಞಾನ? ಆಯಾ ಕರ್ಮಗತ ಭಗವತ್ ರೂಪಗಳ ನೆನಪನ್ನ ಕೊಟ್ಟು, ಶರಣಾಗತಿಯನ್ನ ಕೊಟ್ಟು, ಆ ಭಗವಂತ ಕರ್ಮಗಳನ್ನ ಸುಡುವಂತೆ ಮಾಡಿ ಒಂದೊಂದು ಕರ್ಮ ಸುಟ್ಟು ಹೋಗ್ತಾ ಇದ್ರೆ ನಮ್ಮ ಮನಸ್ಸು ಹಗುರು ಹಗುರು ಹಗುರಾಗಿ ಭಗವಂತನ ಕಡೆ ಓಡಿ ಹೋಗ್ತಾ ಇರುತ್ತೆ. ಆ ಇಂಥ ಅದ್ಭುತ ಅಪರೂಪ ಅನನ್ಯ ಆನಂದ ನಮಗೆ ಕೊಡಮ್ಮ. ಆ ಕರ್ಮಗಳು ಒಂದೊಂದು ಒಂದೊಂದು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬರುವ ಕರ್ಮಗಳು ಸುಟ್ಟು ಸುಟ್ಟು ಹೋಗುವಾಗ ನಮ್ಮಲ್ಲಿ ಹುಟ್ಟುವ ಆನಂದ ಏನಿರುತ್ತೆ ಅದು ನಮಗೆ ಅನುಭವಿಸುವಂತೆ ಮಾಡಮ್ಮ. ಅದು ಸಂತೈಸಲಿ ಅನುದಿನವು ಅಂತ ಈ ರೀತಿಯಲ್ಲಿ ಮಹಾಲಕ್ಷ್ಮಿ ನಮ್ಮನ್ನ ಸಂತೈಸಲಿ ಅಂತ ಅದ್ಭುತವಾದ ರಹಸ್ಯಗಳನ್ನೆಲ್ಲ ಒಳಗಿಟ್ಟು ನಮಗೆ ಜ್ಞಾನ ಕೊಡತಾ ಇದ್ದಾರೆ. ಈ ರೀತಿ ನಾವು ಲಕ್ಷ್ಮೀದೇವಿಯನ್ನ ಏನು ಪ್ರಾರ್ಥನೆ ಮಾಡಬೇಕು, ಆಕೆ ಏನು ಕೊಡತಾಳೆ ಅಂತ ಇಷ್ಟು ಗೊತ್ತಿಲ್ಲ. ಈಗ ಕೊಡತಾಳೆ, ಹೀಗ್ ಮಾಡತಾಳೆ, ಹೀಗ್ ಕೇಳಬೇಕು ಅಂತ ಗೊತ್ತಿಲ್ಲದೆ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವೊಂದು ಸುಮ್ಮನೆ ಹೇಳಿ ಏನು ಸಂತೈಸಲಿ, ದುಡ್ಡು ಕೊಟ್ಟು ಇನ್ನೊಂದು ಕೊಟ್ಟು ನಮ್ಮವನ ಮಹ ಅಂದ್ರೆ ಅಷ್ಟೇ ಬರುತ್ತೆ. ಈ ಅರ್ಥವನ್ನ ತಿಳಿದು ಆ ತಾಯಿಯ ಪಾದ ತೆರಗಿದರೆ ಸಂಸಾರದಿಂದ ಬಿಡುಗಡೆ ಆಗಿ ಓಡುತ್ತೇವೆ ವೈಕುಂಠ ಪಟ್ಟಣಕ್ಕೆ ಎಂಬುದನ್ನ ದಾಸರಾಯರು ಅವರು ತಿಳಿದಂತಹ ಅಪಾರ ಜ್ಞಾನದ ಪನಿ ಒಂದು ಹನಿಯಷ್ಟು ಮಾತ್ರ ನಮಗೆ ಕೊಟ್ಟಿದ್ದಾರೆ. ಇದರ ವಿಸ್ತಾರ ನೋಡಬೇಕಾ ಷೋಡಶಿಗೆ ಬರಬೇಕು. ನಮ್ಮ ಅರಣ್ಯಕಾಚಾರ್ಯರು ಅದ್ಭುತವಾದ ರೀತಿಯಲ್ಲಿ ಸಾಧನೆ ಎಂಬುದನ್ನು ತೋರಿಸಿಕೊಡ್ತಾರೆ. ಅವರ ಗ್ರಂಥಗಳು ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜನಿ ಇವೆಲ್ಲ ನೋಡಿದಾಗ ನಮಗೆ ಖಚಿತವಾಗಿ ಒಂದು ಭಾವನೆ ಆಗುತ್ತೆ, ಇಷ್ಟು ವರ್ಷಗಳು ಬರೀ ಬೆಂಡಾಗಿ ಬದುಕಿದೆ, ಗಿಡದಂತೆ ಬದುಕಿದೆ, ಸಾಧನೆ ಎಂಬುದರ ಅರ್ಥವೇ ಇಲ್ಲದೆ ಬದುಕಿದನಲ್ಲ ಅಂತ ದುಃಖ ನಮ್ಮ ಬೆನ್ನಟ್ಟಿ ಬರುವುದು ಸತ್ಯ. ನಂತರ ಕೂಡಲೇ ಸಾಧನೆ ಮಾರ್ಗದಲ್ಲಿ ನಾವು ಓಡುವುದು ಎಂಬುದು ಖಚಿತವಾಗಿ ಆಗುತ್ತೆ. ಆದ್ದರಿಂದ ಒಂದು ಕಡೆ ಅರಣ್ಯಕಾಚಾರದ ಗ್ರಂಥಗಳು, ಇನ್ನೊಂದು ಕಡೆ ಹರಿಕಥಾಮೃತ ಸಾರ, ಎರಡು ಎರಡು ಇಟ್ಟುಕೊಂಡು ಆನಂದ ಪಡತಕ್ಕಂತಹ ಜೀವಿಯೇ ನಿಜವಾದ ಸಾಧಕ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಇನ್ನೊಂದು ವಿಷಯ, ಪ್ರೋಷ್ಠಪದಿ ಶುರುವಾಗಿದೆ. ಪ್ರೋಷ್ಠಪದಿ ಭಾಗವತ ಸಂಜೆ 5 ರಿಂದ 6 ಗಂಟೆವರೆಗೆ ಒಂದು ಕಡೆ ನಡೆಯುತ್ತಾ ಇದೆ. ಆ ಭಾಗವತದ ಲೈವ್ ಟೆಲಿಕಾಸ್ಟ್ ಅನ್ನು ಕೂಡ ಕೊಡುವುದಾಗುತ್ತೆ. ಈ ಹೊತ್ತಿಗೆ 2 ದಿವಸದ ಭಾಗವತ ಆಗಿದೆ. ಅದನ್ನ ರೆಕಾರ್ಡ್ ಮಾಡಿದ್ದನ್ನ ನಾಳೆ ಅಪ್ಲೋಡ್ ಮಾಡುತ್ತೆ. ಅದನ್ನ ತಾವೆಲ್ಲರೂ ಕೂಡ ಕೇಳಬಹುದು. ಇನ್ನು ನಾಳಿಂದ ಆಗುವಂತಹ ಭಾಗವತ ಪ್ರವಚನ ಏನಿದೆ ಅದು 5 ರಿಂದ 6 ಗಂಟೆವರೆಗೂ ತಾವೆಲ್ಲರೂ ಕೇಳಿ ಸಂತೋಷ ಪಡಬಹುದು. ಇನ್ನ ರಾತ್ರಿ 9 ರಿಂದ 10 ಇರತಕ್ಕಂತಹ ಹರಿಕಥಾಮೃತ ಸಾರವೂ ಇರುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣೆ.